ಮಾಡಿದ್ದೇನೆ, ತಂದೆಗೋಸ್ಕರ ವ್ರತ ಮಾಡಿದ್ದೀರಿ, ಹೇಳ್ತಿರೋದು ಯಾರು ಗೊತ್ತೇನು, ಬರೀ ತಂದೆಯಲ್ಲ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ, ಜಗತ್ತಿನ ತಂದೆ ಪರಶುರಾಮನ ಹೇಳ್ತಾ ಇದ್ದಾರೆ, ನಮ್ಮಪ್ಪನೇ ಮಾತು ಕೊಟ್ಟಿದ್ದೇನೆ ಅಂತ ಹಠ ಹಿಡಿತಾರ ಅವರು. ಅದು ಭೀಷ್ಮರಿಗೆ ಧರ್ಮಶಾಸ್ತ್ರ ನಿರ್ಣಯ ಮಾಡೋದರಲ್ಲಿ ತಿಳುವಳಿಕೆ ಸಾಲದಾಯಿತು, ಅವರು ಸೋತು ಬಿಟ್ರು. ಆದರೆ ಅದೇ ಭೀಮಸೇನಿಗೆ ವೇದವ್ಯಾಸ ಹೇಳ್ತಾ ಇದ್ದಾರೆ, ವೇದವ್ಯಾಸರು ನಾರಾಯಣ, ಪರಶುರಾಮನು ನಾರಾಯಣ, ಅಲ್ಲಿ ಭೀಷ್ಮ ಇಲ್ಲಿ ಭೀಮ, ಇಬ್ಬರಲ್ಲೂ ಭೀಭಿ ಇಬ್ಬರಲ್ಲೂ ಇದೆ, ಮಾನೋ ಇದೆ, ಶಾ ಇದೆ, ಶಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಆತ ತಾತ ಪಿತಾಮಹ, ಈತ ಮೊಮ್ಮಗ, ಮೊಮ್ಮಗ ತಿಳ್ಕೊಂಡ ತಾತ ತಪ್ಪಿಟ್ಬಿಟ್ಟು, ಇದೇ ಪದ್ಧತಿಯಾಗಿ ತಾತ ಸೋತಲ್ಲಿ ಮೊಮ್ಮಗನಾದ ಭೀಮಸೇನ ಗೆಲ್ತಾ ಇದ್ದಾನೆ. ಆದ್ರಿಂದನೇ ಭೀಷ್ಮ ದ್ರೋಣಾದಿಗಳನ್ನ ಪರಮಾತ್ಮ ಅಷ್ಟು ಮೆಚ್ಚಲಿಲ್ಲ, ಭೀಮನನ್ನ ಭಾರಿ ಮೆಚ್ಚುತ್ತಾನೆ ಎಂಬುದು ಅದೇ ಆಶ್ಚರ್ಯ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ರಕೋತರಹ, ಈ ಮಾತನ್ನು ಅರ್ಥ ಮಾಡಿಕೊಂಡವರಿಗೆ ವಾಯುದೇವರ ಒಂದು ಧರ್ಮಾನುಷ್ಠಾನ ಪದ್ಧತಿ ಬಹಳ ವಿಶಿಷ್ಟವಾದದ್ದು. ಹೋಗಲಿ, ಭೀಷ್ಮರಿಗೆ ಹೇಳಿದ್ದು ಯಾರನ್ನ ಮದುವೆಯಾಗಲಿಕ್ಕೆ ಹೇಳಿದ್ದು, ಅಂಬೆಯನ್ನ. ಅಂಬೆ ಯಾರು, ಭೀಷ್ಮರ ಸ್ವರೂಪದ ಹೆಂಡತಿ ಅವಳು, ವರಾಂಗಿ ಅವಳು, ಭೀಷ್ಮರ ದ್ವಿನಾಮಕ ವಸು, ಅವ್ರ ಹೆಂಡತಿನೇ ವರಾಂಗಿ, ಅವಳೇ ಅಂಬೆಯಾಗಿ ಹುಟ್ಟಿರೋದು, ಮೂಲದಲ್ಲಿ ಹೆಂಡತಿ, ಅವಳನ್ನು ಮದುವೆಯಾಗುವಂತ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯಾರು ಇವಳು, ರಾಕ್ಷಸಿ ಒಬ್ಬಳು, ರಾಕ್ಷಸಿನ ಮದುವೆ ಕೇಳಿದ್ರೆ ರಾಕ್ಷಸಿನ ಮದುವೆಯಾಗಲಿಕ್ಕೆ ಯಾರು ಹೋಗ್ತಾರೆ ಈ ಮಧ್ಯೆ. ಆದರೆ ಭೀಮಸೇನ ಹೇಳಿದ ರಾಕ್ಷಸಿನೋ ಪಾಕ್ಷಸಿನೋ, ನೀವು ಹೇಳಿದ್ಮೇಲೆ ಏನಾದರೂ ಸರಿನಿ, ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಎಲ್ಲ ಅನುಕೂಲವಾಗಿದ್ರೆ ಒಪ್ಪೋದು ಭಕ್ತಿ ಅಲ್ಲ. ರಾಕ್ಷಸಿ ಅಣ್ಣಗಿಂತ ಬಂದು ಮದುವೆ ಆಗಬೇಕು, ಏನೇನೋ ಮಾತುಗಳು, ಇಷ್ಟಾರು ವೇದವ್ಯಾಸ ಹೇಳಿದ ಮೇಲೆ ಮತ್ತೆ ಮಾತೇ ಇಲ್ಲ, ಇದು ದೇವರನ್ನ ಹೀಗೆ ಆರಾಧನೆ ಮಾಡಬೇಕು, ಅದಕ್ಕೆ ಭಕ್ತಿ ಅಂತ ಕರೀತಾರೆ ಹೊರತು ಬಿಲ್ದ ಹೋದ್ರೆ ಭಕ್ತಿ ಅಂತ ಕರೆಯೋದಿಲ್ಲ. ಈ ಭಕ್ತಿಯ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಅದು ಬಹಳ ಮುಖ್ಯವಾದ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂತ ಡಿಫೈನ್ ಮಾಡ್ತಾರೆ. ಅದು ದೇವರಲ್ಲಿ ಪರಿಪೂರ್ಣ ವಿಶ್ವಾಸ ಇರಬೇಕು. ನಾವೆಲ್ಲಿ ಅದನ್ನು ತೋರಿಸ್ತೇವೆ ಗೊತ್ತೇನು, ಡಾಕ್ಟರ್ ಅಲ್ಲಿ ತೋರಿಸ್ತಾನೆ. ಡಾಕ್ಟರ್ ಅಲ್ಲಿ ಹೋದ ಕಾಲಕ್ಕೆ ಇದೇ ಯೋಚನೆ ಮಾಡಿ. ಈಗ ತಾಯಿ ಹೇಳ್ತಾಳೆ ತಗೋ ತಗೊಳ್ಳೋದಿಲ್ಲ, ತಂದೆ ಹೇಳ್ತಾನೆ ತಗೊಳ್ಳೋದಿಲ್ಲ, ಡಾಕ್ಟರ್ ಬರ್ತಾರೆ ತಿನ್ನಯ್ಯ, ಮಗು ಕೂಡ ಕಷ್ಟ ತಗೊಂಡ್ಬಿಡುತ್ತೆ ತಕ್ಷಣ. ಡಾಕ್ಟರ್ ಹೇಳ್ತಾರೆ ಅಂದ್ರೆ ಭಾರಿ ಇನ್ನೊಂದೆಲ್ಲ ವರ್ಷಕ್ಕೆ ಭಯ ಆಗಿತ್ತು, ನೋಡಿ ಇನ್ನೊಂದು ಕೊಟ್ಟರೆ ಕಷ್ಟ ಅಂತ ಕಷ್ಟದಿಂದ ಹಾಕಿಬಿಡೋದು. ಅದೇ ಮಗು ತಾಯಿ ಮಾತು ಕೇಳಲಿಲ್ಲ, ತಂದೆ ಮಾತು ಕೇಳಲಿಲ್ಲ, ಯಾಕೆ, ಅವ್ರು ಬರೀ ಪ್ರೀತಿಯಿಂದ ಹೇಳ್ತಾರೆ. ಡಾಕ್ಟರ್ ತಿರುಗಿ ಹೇಳ್ತಾನೆ, ಇದು ಭಾರಿ ವಿಶೇಷ. ಎಷ್ಟು ಪಥ್ಯ ಹೇಳಿರ್ತಾರೆ ಡಾಕ್ಟರ್, ತಿನ್ಬಾರ್ದು ಅಂತ ಹೇಳಿರ್ತಾರೆ, ಗುಂಡ ತಿನ್ಬೇಡ ಅಂತ ಹೇಳ್ಬಿಟ್ಟಿರ್ತಾರೆ, ಪಾಪ ಕಾಮನೆ ಆಗಿರುತ್ತೆ ರೋಗ, ಇನ್ನು ಜಾಂಡಿ ಸಾಗಿ ತಿನ್ಬೇಡ ಅಂತ ಹೇಳ್ಬಿಟ್ಟಿರ್ತಾರೆ. ತಂದೆ ಹೇಳಿದ್ರೆ ಕೇಳೋದಿಲ್ಲ, ತಾಯಿ ಹೇಳಿದ್ರೆ ಕೇಳೋದಿಲ್ಲ, ಅವ್ರು ಹೇಳ್ತಾರೆ ವಾಸಿಯಾಗಿದೆ ಪತ್ತಿನೋ, ಏ ತಾಂದೆ ಅಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಬರ್ತಾರೆ, ತಿನ್ನಯ್ಯ ಪರವಾಗಿಲ್ಲ, ಅಷ್ಟ ನಾಲ್ಕು ತಿನ್ನಾಕ್ಬಿಡ್ತಾರೆ, ಕಾಯ್ತಿರ್ತಾನೆ ಪಾಪ ಅದಕ್ಕೋಸ್ಕರ. ಡಾಕ್ಟರ್ ಇನ್ನೇನಂತೆ ನೋಡಿ, ವೈದ್ಯರ ಮಾತನ್ನ ಕೇಳೋದಾದ್ರೆ ವೇದವ್ಯಾಸರು ಯಾರು, ಭವರೋಗ ವೈದ್ಯ ಅವರು, ಬರೀ ಸಣ್ಣ ಪುಟ್ಟ ವೈದ್ಯ ಅಲ್ಲ, ಭವರೋಗ ವೈದ್ಯ, ಅವ್ರ ಮಾತನ್ನು ಕೇಳಲೇಬೇಕಲ್ಲ. ಭೀಮಸೇನ ಕೇಳಿ ಆಯ್ತು, ಅಥವಾ ರಾಕ್ಷಸಿಯನ್ನ ಮದುವೆ ಆಗಲಿಕ್ಕೆ ಒಪ್ಕೊಂಡ್ಬಿಟ್ರು ಅವರು. ಇದಕ್ಕೆ ಹೇಳ್ತಾರೆ ವಿವೇಕ ಅಂದ್ರೆ ಇದೇನೆ. ಅಲ್ಲಿ ಒಂದು ಧರ್ಮಸೂಕ್ಷ್ಮ ವಿಚಾರ ಬಂತು, ವೇದವ್ಯಾಸರ ಮಾತು ಅಂತಷ್ಟ ಕೇಳ್ಕೊಂಡು ಬಿಟ್ರಲ್ಲ, ಅದಕ್ಕೆ ಅರ್ಥ ಉಂಟೆ ಅಂದ್ರೆ ಖಂಡಿತ ಉಂಟು. ವೇದವ್ಯಾಸರ ಮಾತು ಅಂದ್ರೆ ತಿಳಿದು ಹೇಳಿದವರ ಮಾತದು, ಒಂದು ಸಲ್ಲವನ್ನು ಬಲ್ಲವರ ಮಾತು, ಅವರ ಮಾತು ಎಂಬುದು ಪ್ರಸ್ತಾತೀತವಾದದ್ದು. ಅದಕ್ಕೆ ಭೀಮಸೇನೆ ಕೇಳಿತ್ತು. ಅದಕ್ಕೆ ಹೇಳುತ್ತಾರೆ ವೇದವ್ಯಾಸರು ತಿಳಿದು ಹೇಳಿದ್ದಾರೆ, ಅದಕ್ಕೆ ಮದುವೆ ಆಗಬೇಕು. ಏನ್ ತಿಳಿದು ಹೇಳಿದರು ಅಂತ ಪ್ರಶ್ನೆ. ಏನು ತಿಳಿದು ಹೇಳಿದರು ಅಂದ್ರೆ ಹಿಡಿಂಬೆ ಯಾರು ಅಂತ ವೇದವ್ಯಾಸರಿಗೆ ಗೊತ್ತು, ಅವಳು ಯಾತಕ್ಕೆ ಹುಟ್ಟು ಬಂದಿದ್ದಾಳೆ ವೇದವ್ಯಾಸರಿಗೆ ಗೊತ್ತು, ಭೀಮನವರು ಯಾತಕ್ಕಾಗಬಿಟ್ಟು ವೇದವ್ಯಾಸರಿಗೆ ಗೊತ್ತು, ಅದೆಲ್ಲ ಗೊತ್ತಿದ್ದು ಹೇಳ್ತಾರ. ಆದ್ರಿಂದ ಅವ್ರ ಮಾತು ಕೇಳಬೇಕು. ಕುಂತಿಗಾರ ಯಾವ್ದು ಗೊತ್ತಿಲ್ಲ, ಏನೋ ಒಬ್ಬ ಹುಡುಗಿ ಕೇಳ್ತಾಳೆ ಮದುವೆ ಆಗಬೇಕಷ್ಟೇ. ಇವರ ತಿಳುವಳಿಕೆ ಬರೀ ಭಾರಿ ಸಂಕ್ಷಿಪ್ತವಾದದ್ದು, ಆದ್ರೆ ವೇದವ್ಯಾಸರ ತಿಳುವಳಿಕೆ ಪರಿಪೂರ್ಣವಾದದ್ದು. ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಅರ್ಜುನ ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ನಾನು ಹಿಂದಿನ ಮುಂದಿನ ಇಂದಿನ ಎಲ್ಲರನ್ನೂ ಎಲ್ಲ ಕಾಲಕ್ಕೂ ಪೂರ್ಣವಾಗಿ ಬಲ್ಲೆ, ನನ್ನನ್ನು ಯಾರೂ ತಿಳಿದವರಿಲ್ಲ. ವೇದವ್ಯಾಸರು ಎಲ್ಲ ತಿಳಿದು ಹೇಳುತ್ತಾರೆ, ಭೀಮಸೇನ ಒಪ್ಪಿಕೊಂಡು ಬಿಟ್ಟ ಅಂತ ಹೇಳುತ್ತಾರೆ. ಏನು ತಿಳಿದು ಹೇಳುತ್ತೆ ವೇದವ್ಯಾಸರು ಎಂಬುದು ದೊಡ್ಡ ಸಮಸ್ಯೆ. ಏನು ತಿಳಿದು ಹೇಳುತ್ತಾರೆ ಅಂದ್ರೆ ಅವಳ ಇತಿಹಾಸ ವೇದವ್ಯಾಸರಿಗೆ ಗೊತ್ತಿದೆ. ಅವಳ ಇತಿಹಾಸ ಏನು, ಅವಳು ಯಾರೋ ಸ್ತ್ರೀ ಅಲ್ಲ, ಅವಳು ಇಂದ್ರದೇವರ ಹೆಂಡತಿ, ಇಂದ್ರದೇವರ ಹೆಂಡತಿ, ಶಚಿದೇವಿ ಅಲ್ಲ, ಮತ್ತೆ ಅಪರ ಇವ ಶಚ್ಚ. ಇಂದ್ರದೇವರಿಗೆ ಶಚಿ ಪತ್ನಿ ಎಂಬುದು ಗೊತ್ತಿರೋ ಜನಗಳು ಸಿಗೋದೇ ಮೊದಲು ಕಡಿಮೆ, ಇನ್ನೂ ಬೇರೆ ಪತ್ನಿಯರಿದ್ದಾರೆ ಜನಕ್ಕೆ ಗೊತ್ತಿಲ್ಲ. ಅದರಲ್ಲಿ ಒಬ್ಬಳು ಅಮರಾವತಿ ಅಂತ ಇಂದ್ರದೇವರ ಪಟ್ಟಣ ಇದೆಯಲ್ಲ, ಅಭಿಮಾನಿ ದೇವತೆಯವಳು, ಇಂದ್ರದೇವರ ಹೆಂಡತಿ. ಒಬ್ಬ ಒಂದೊಂದು ಊರಿಗೂ ಕೂಡ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಲಂಕಾಪಟ್ಟಕ್ಕೆ ಲಂಕಿಣಿ ಇದ್ಲಲ್ಲ, ಹಾಗೆ ಬೆಂಗಳೂರಿಗೆ ಅಣ್ಣಮ್ಮ ಅಂತ ಕರೀತಾರೆ ನೋಡಿ ಆ ಟೈಪ್. ಆ ಊರಿನ ದೇವತೆಗಳನ್ನ ಗ್ರಾಮ ದೇವತೆಗಳು ಅಂತ ಹೆಸರು ಅವರಿಗೆ, ಗ್ರಾಮ ದೇವತೆಗಳು. ಅದು ತಪ್ಪಲ್ಲ, ಗ್ರಾಮ ದೇವತೆ ಪೂಜೆ ತಪ್ಪಲ್ಲ, ಸರ್ವೋತ್ತಮತ್ವೇನೆ ಮಾಡಬಾರ್ದಷ್ಟೇನೆ. ಸರ್ವೋತ್ತಮತ್ವೇನೆ ಪೂಜೆ ಮಾಡಿದ್ರೆ ತಪ್ಪು, ತಾರತಮ್ಯದಲ್ಲಿ ಮಾಡಿದ್ರೆ ಸರಿನೇ ಅದು, ಏನು ತಪ್ಪಲ್ಲ ಅದರಲ್ಲಿ. ಉದಾ ವಿಲೇಜ್ ಅಕೌಂಟೆಂಟ್ ಅವ್ರು ಗವರ್ಮೆಂಟ್ ಅಪಾಯಿಂಟೆಡ್ ಪರ್ಸನ್ ನೇ, ಅವ್ರು ತಹಸೀಲ್ದಾರಲ್ಲ ಡಿ ಸಿ ಅಲ್ಲ, ಮತ್ತೆ ಅಷ್ಟು ತಿಳ್ಕೊಂಡು ಅವನ್ನ ಅವ್ರ ರೆಸ್ಪೆಕ್ಟ್ ಕೊಟ್ರೆ ತಪ್ಪಲ್ಲ. ಆದ್ರೆ ಅವನೇ ಗೌರವ ತಿಳ್ಕೊಂಡ್ರೆ ಪ್ರತೀತಿ ಆಗುತ್ತೆ ಅಷ್ಟೇ. ಅದು ಗ್ರಾಮ ದೇವತೆಗಳನ್ನ ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡೋದು ಏನೂ ತಪ್ಪಲ್ಲ, ಆದರೆ ಪೂಜೆ ಮಾಡದೇ ಇರೋದು ತಪ್ಪೇನೆ, ಹೆಚ್ಚು ಪೂಜೆ ಮಾಡೋದು ತಪ್ಪೇನೆ. ಡ್ಯೂ ರೆಸ್ಪೆಕ್ಟ್ ಕೊಡಬೇಕು ಯಾವಾಗಲೂ ಕೂಡ. ಅಮರಾವತಿ ಅಭಿಮಾನಿ ದೇವತೆ ಅವಳು, ಇಂದ್ರದೇವರ ಹೆಂಡತಿ. ಒಂದ್ಸತಿ ಏನ್ ಮಾಡಿಲ್ಲಂತೆ, ಅತಿ ದರ್ಪ ಹೇತೋಹೋ, ಶಚಿದೇವಿಯ ಮುಂದೆ ಇವಳು ನಿಂತಿದ್ದಾಳೆ, ಇಂದ್ರದೇವರು ಇದ್ದಾರೆ. ಇವಳು ಏನ್ ಮಾಡಿಲ್ಲಂತೆ, ನಾನು ಹೆಂಡತಿ ನೀನು ಹೆಂಡತಿ ತಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅಹಂಕಾರವನ್ನು ತೋರಿಸಿಲ್ಲಂತೆ. ತಕ್ಷಣ ಅವಳಿಗೆ ಶಾಪ ಕೊಟ್ಟಿದ್ದಾರೆ, ನೀನು ರಾಕ್ಷಸಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟು. ಅದು ಮೂಲತಃ ದೇವತಾಸ್ತ್ರೀಯವಳು, ರಾಕ್ಷಸಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟು. ತಕ್ಷಣ ದೇವತೆಗಳ ಶಾಪಕ್ಕೆ ಬೇರೆ ದಾರಿ, ಟ್ರಾನ್ಸ್ಫರ್ ಆದ್ರೆ ಒಬ್ಬ ಮಾಡಬೇಕಾಗತ್ತೆ. ಇವ್ರು ಕೊಟ್ಟಾಗ ಇಲ್ಲ, ದೇವತೆಗಳ ಶಾಪ ಅಂದ್ಮೇಲೆ ಮಾತಾಡಾಗಿಲ್ಲ, ಹುಟ್ಟಲೇಬೇಕಾಯ್ತು. ತುಂಬಾ ದುಃಖ ಆಯ್ತು ಅವಳಿಗೆ. ಎಲ್ಲಿಯ ದೇವಲೋಕ, ಎಲ್ಲಿಯ ಭೂಲೋಕ, ಇಲ್ಲಿಂದ ಬರೋದೊಂದು ಏನರ್ಥ, ನಾನು ಹೇಗೆ ಮತ್ತೆ ವಾಪಸ್ ಹೋಗಬೇಕು ಅಂತ ಯೋಚನೆ ಮಾಡ್ತಾಳೆ. ಈ ಪಾಪ ಹೋಗೋರಿಗೆ ವಾಪಸ್ ಹೋಗಾಗಿಲ್ಲ, ಆ ಶಾಪ ಹೋಗಬೇಕು ವಾಪಸ್ ಹೋಗಬೇಕು, ಶಾಪ ಹೇಗೆ ಹೋಗಬೇಕೀಗ. ಅವಳು ಅಹಂಕಾರ ಪಟ್ಟಿದ್ದಾಳೆ, ದರ್ಪ ತೋರಿಸಿದ್ದಾಳೆ, ಅಶುದ್ಧಳಾಗಿದ್ದಾಳೆ. ಅಶುದ್ಧಿ ಹೋದ್ರೆ ಅವಳು ಶುದ್ಧಳಾಗಿಬಿಡ್ತಾಳೆ, ಅಶುದ್ಧಿ ಹೋದ್ರೆ ಶುದ್ಧಳಾಗ್ತಾಳೆ. ಅಶುದ್ಧಿ ಹೋಗೋದು ಯಾವಾಗ ಅಂತ ಪ್ರಶ್ನೆ. ಅಶುದ್ಧಿ ಹೋಗೋದು ಯಾವಾಗ, ಅದಕ್ಕೆ ಉಪಾಯ ಇಷ್ಟೇ, ವಾಯುದೇವರು ಮುಟ್ಟಿದ್ರು ಅಂದ್ರೆ ಪವಿತ್ರ ಆಗಿಬಿಡ್ತಾನೆ. ವಾಯುದೇವರಿಗೆ ಪವನ ಅಂತ ಹೆಸರು, ಅವರು ಮುಟ್ಟಿದ್ರೆ ಪಾವನ ಆಗಿಬಿಡ್ತಾನೆ ಮನುಷ್ಯ. ಪವನ ಮುಟ್ಟಿದ್ದು ಪಾವನ, ಅದಕ್ಕೆ ನಾವು ಸ್ತ್ರೀ. ಈಗ ವಾಯುದೇವರು ಮುಟ್ಟಿಬಿಟ್ರೆ ಶುದ್ಧಳಾಗಿಬಿಡ್ತೇನೆ, ಅದಕ್ಕೆ ವಾಯುದೇವರು ಹೆಂಡತಿ ಆಗಬೇಕು ಅಂತ ಯೋಚನೆ ಮಾಡಿದ್ರು. ವಾಯುದೇವ್ ನನ್ನ ಮುಟ್ಟಬೇಕು, ನಾನು ಶುದ್ಧಳಾಗಿಬಿಡ್ತೇನೆ ಅಂತ ತಿಳ್ಕೊಂಡ್ರು. ಆದ್ರೆ ವಾಯುದೇವರು ಎಂಥವ್ರು ಗೊತ್ತಾ, ಅವರು ಇನ್ನೊಬ್ಬರು ಮುಟ್ಟೋದೇ ಇಲ್ಲ ಅಂತ ಮಹಾಪುರುಷರು. ಅವಳು ಮುಟ್ಟೋ ಭಾರತೀ ದೇವಿಯ ಹೊರತು ಬೇರೆ ಯಾವ ಸ್ತ್ರೀಯನ್ನು ಮುಟ್ಟೋದಿಲ್ಲ, ಪರಮಾತ್ಮ ಹಾಗೇನೆ, ಮಹಾಲಕ್ಷ್ಮಿಯ ಹೊರತು ಬೇರೆ ಯಾರನ್ನು ಮುಟ್ಟೋದಿಲ್ಲ ಅಂತ ಭಗವಂತ. ಅದಕ್ಕೋಸ್ಕರನೇ ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗನಾನೈವ ಸುರಾಲಯೇಪಿ, ಇಷ್ಟೆಲ್ಲ ಮಾತಾಡ್ತೀರಿ, ಗೋಪಿಕಾಸ್ತ್ರೀಯನ್ನು ಕೃಷ್ಣ ಮುಟ್ಟಲಿಲ್ವೇನೋ, 14-18 ಜನ ಮದುವೆ ಆಗಲಿಲ್ಲ ಅಂತ ಕೇಳಿದ್ರೆ, ಕೃಷ್ಣ ಅವರನ್ನು ವಿವಾಹವಾದ ಸ್ವೀಕಾರ ಮಾಡಿದ, ರಮಾವೇಶ ಇತ್ತು ಅಂತ ಸ್ವೀಕಾರ ಮಾಡಿದನೆ ಹೊರತು ರಮಾವೇಶವಿಲ್ಲದ ಯಾರನ್ನೂ ಕೃಷ್ಣ ಸ್ವೀಕಾರ ಮಾಡಲಿಲ್ಲ. ಅಲ್ಲೂ ಕೂಡ ಭಗವಂತ ಲಕ್ಷ್ಮೀಪತಿಯ ಹೊರತು ಉಳಿದವರ ಪತಿಯಲ್ಲ, ಇದು ಸಿದ್ಧಾಂತ ಇದೆ. ಆದ್ಮೇಲೆ ಪರಮಾತ್ಮ ಲಕ್ಷ್ಮಿಯ ಆವೇಶ ಇಲ್ಲದವರು ಮುಟ್ಟೋದಿಲ್ಲ, ವಾಯುದೇವರು ಭಾರತೀಯ ಸನ್ನಿಧಾನದವರು ಮುಟ್ಟೋದಿಲ್ಲ. ಅವಳು ಯೋಚನೆ ಮಾಡಿದ್ದು, ವಾಯುದೇವರು ನಾನು ಮುಟ್ಟಬೇಕು, ಅವರು ಮುಟ್ಟೋದಿಲ್ಲ, ಏನ್ ಮಾಡಬೇಕೀಗ. ಅವ್ರು ಮುಟ್ಟಬೇಕಾದ್ರೆ ಭಾರತೀಯ ಸನ್ನಿಧಾನ ಬರಬೇಕು ಅಂತ ಯೋಚನೆ ಮಾಡಿ ಭಾರತೀಯ ದೇವಿಯನ್ನು ತಪಸ್ಸು ಮಾಡಿಲ್ಲಂತೆ ಹೋಗಿಬಿಟ್ಟು. ಭಾರತೀ ದೇವಿಯನ್ನು ಕುರಿತು ತಪಸ್ಸು ಮಾಡ್ತಾಳೆ, ಅವಳು ಪ್ರತ್ಯಕ್ಷರಾಗ್ತಾರೆ. ಅವರು ಏನಮ್ಮ ಅಂತ ಕೇಳಿದಾಗ ಅವ್ರು ಕೇಳಿಕೊಂಡ್ಲಂತೆ, ನನಗೆ ಇನ್ನೇನೂ ಇಲ್ಲ, ನಿಮ್ಮ ಯಜಮಾನ ನಾನು ಮುಟ್ಟಬೇಕು, ಅವರು ನೀವಿಲ್ಲದೆ ಹೋದ್ರೆ ಮುಟ್ಟೋದಿಲ್ಲ, ಅದಕ್ಕೆ ನೀವು ನನ್ನಲ್ಲಿ ಆವೇಶವನ್ನು ಹೊಂದಬೇಕು ಅಂತ ಕೇಳಿಲ್ಲಂತೆ. ಅವರು ತಥಾಸ್ತು ಅಂತ ಅನುಗ್ರಹ ಮಾಡಿದ್ರೆ, ಅಂದ್ರೆ ಈಗ ಅವಳು ಹುಟ್ಟಿರೋದು ಏನು ಗೊತ್ತೇನು, ಅಮರಾವತಿ ಅಭಿಮಾನಿ ದೇವತೆ ಹುಟ್ಟಿದ್ದಾಳೆ, ರಾಕ್ಷಸಿಯಾಗಿ ಹುಟ್ಟಿದ್ದಾಳೆ, ಒಳಗೆ ಭಾರತೀ ದೇವಿ ಆವೇಶ ಇದೆ, ಅದಕ್ಕೆ ಭೀಮರನ್ನು ಕೇಳ್ತಾ ಇದ್ದಾಳೆ, ನಿನ್ನ ಮದುವೆ ಆಗಬೇಕು, ನಾನು ಶುದ್ಧಳಾಗಿ ವಾಪಸ್ ಹೋಗಬೇಕು ಅಂತ ಅವಳ ಅಭಿಪ್ರಾಯ. ಇನ್ನೇನೂ ಇಲ್ಲ, ಇದೆಲ್ಲ ಯಾರಿಗೆ ಗೊತ್ತು, ವೇದವ್ಯಾಸರಿಗೆ ಗೊತ್ತು, ಇದೆಲ್ಲ ವೇದವ್ಯಾಸರಿಗೆ ಗೊತ್ತು, ತಿಳ್ಕೊಂಡು ಅವ್ರು ಹೇಳ್ತಾರೆ, ಇವ್ರ ಪಾಪ ಮದುವೆ ಆದಾಯ ಪಾಪ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವರ ಮಾತಿಗೆ ಬೆಲೆ ಇಲ್ಲ, ಇವ್ರ ಮಾತಿಗೆ ಬೆಲೆ ಇದೆ, ಅದಕ್ಕೆ ವೇದವ್ಯಾಸರ ಮಾತನ್ನ ಕೇಳಿದರು. ಹಾಗೊಂದು ಒಂದು ಪ್ರಶ್ನೆ ಸಾಲವಾಯಿತು, ಇನ್ನೊಂದು ಪ್ರಶ್ನೆ ಉಳ್ಕೊಂಡು, ಭೀಮಸೇನ ವಾಯುದೇವರು ಅಂತೀರಿ, ವಾಯುದೇವರು ಸರ್ವಜ್ಞರು ಪೂರ್ಣ ಪ್ರಜ್ಞೆ ಅಂತೀರಿ, ಇದೆಲ್ಲ ಅವ್ರಿಗೆ ಗೊತ್ತಿದ್ದಿಲ್ಲ, ಇವ್ರು ಹಾಗಿದ್ರೆ ಈಕೆ ಅಮರಾವತಿ ಅಭಿಮಾನಿ ದೇವತೆ, ಈಕೆಯಲ್ಲಿ ವಾಯತಿ ಆವೇಶ ಇದೆ, ಇದೆಲ್ಲ ಗೊತ್ತಿದ್ದಿಲ್ವೇನು, ಎಲ್ಲ ಗೊತ್ತಿತ್ತು, ಮತ್ತೆ ಯಾಕೆ ಮದುವೆ ಆಗಲಿಲ್ಲ ಅಂದ್ರೆ, ಅದಕ್ಕೆ ಹೇಳ್ತಾರೆ ನಮಗೆ ಗೊತ್ತಿದೆ ಅಂತ ಮದುವೆ ಆಗಿಬಿಟ್ರೆ ಜನ ಏನ್ ಮಾಡ್ತಾರೆ, ನೀವು ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಕಾಪಿ ಮಾಡ್ತಾರೆ. ನಾವು ನಮಗೆ ಗೊತ್ತಿರಬಹುದು, ಆದ್ರೆ ನಮಗೆ ಗೊತ್ತಿದ್ರೆ ಉಳಿದವರಿಗೆಲ್ಲ ಗೊತ್ತಿ, ಮತ್ತೆ ನಮಗೆ ಗೊತ್ತಿದೆ ಅಂತ ಹೇಳಿ ಉಳಿದವರಿಗೆ ಗೊತ್ತಾಗಬೇಕಲ್ಲ, ಅದು ಗೊತ್ತಾಗದ್ರೆ ಯಾವಾಗ ಗೊತ್ತಾಗುತ್ತೆ, ವೇದವ್ಯಾಸರಂತ ಅವ್ರು ಹೇಳಿದಾಗ ಗೊತ್ತಾಗುತ್ತೆ ಹೊರತು ಇಲ್ಲದವರು ಜನ ಏನ್ ಮಾಡ್ತಾರೆ ಗೊತ್ತೇನು. ಇವತ್ತು ಐ ಲೈಕ್ ಇಟ್ ಐ ಡೂ ಇಟ್ ಒಂದು ಕಾನ್ಸೆಪ್ಟ್ ಇದೆ ನೋಡಿ, ನಾನು ಒಪ್ಪಿದ್ದೇನೆ ಮದುವೆ ಆಗ್ತದೆ, ನೀವು ಯಾರು ಕೇಳೋದಕ್ಕೆ ಅಂತ ಕೇಳ್ತಾರೆ, ಆ ಭಾವನೆ ಬರಬಾರದು. ಆದ್ರೆ ದೊಡ್ಡವರು ಒಪ್ಪಿಗೆ ಇದ್ರೆ ಹಿನ್ನೆಲೆ ತಿಳಿದು ಹೇಳ್ತಾರೆ ಅಂತ ಅರ್ಥ, ಇಲ್ಲದ ಹೋದ್ರೆ ಇಲ್ಲ. ಅದಕ್ಕೆ ನಮಗೆ ಗೊತ್ತಿದ್ದು ಮಾತ್ರಕ್ಕೇನೆ, ನಮಗೆ ಗೊತ್ತಿದೆ ಅಂತ ಜನ ತಿಳ್ಕೊಬೇಕು ಅಂತ ಅರ್ಥ ಅಲ್ಲ. ಜನಕ್ಕೆ ಈ ಡ್ರೈವಿಂಗ್ ಲೈಸೆನ್ಸ್ ಇದೆ, ಡ್ರೈವರ್ ಇವ್ರಿಗೆ ಗೊತ್ತಿವ, ನಮಗೆ ಯಾಕೆ ಗೊತ್ತಾಗಬೇಕು, ಲೈಸೆನ್ಸ್ ತೋರಿಸಿದ್ರೆ ಗೊತ್ತಾಗ. ಇಲ್ಲದ ಹೋದ್ರೆ ಎಲ್ಲರೂ ಹಾಗೆ ಹೇಳ್ತಾರೆ, ಡ್ರೈವಿಂಗ್ ಗೊತ್ತು ಅಂತ ಹೇಳ್ಬಿಟ್ಟು ಗತಿ ಏನಾಗ, ಲೈಸೆನ್ಸ್ ಇರೋದು ಯಾತಕ್ಕೋಸ್ಕರ, ಡ್ರೈವಿಂಗ್ ಎಲ್ಲ ಟೆಸ್ಟ್ ಮಾಡಕ್ಕೆ ಯಾರು ಬರೋದಿಲ್ಲ, ಗೊತ್ತಿದ್ರೆ ತೋರಿಸ್ಬೇಕು ಅವ್ರು ಅಷ್ಟೇ, ಟೆಸ್ಟ್ ಮಾಡೋರು ಕೊಟ್ಟಿರ್ತಾರೆ ಅದನ್ನ ತೋರಿಸ್ಬೇಕಷ್ಟೆ. ಅದಕ್ಕೋಸ್ಕರ ಭೀಮಸೇನ ನಾನು ಗೊತ್ತಿದೆ ಅಂತ ಮದುವೆ ಆಗಿಬಿಟ್ಟು ಜನಗಳೆಲ್ಲ ತಪ್ಪು ತಿಳ್ಕೊಂಡು ಬಿಡ್ತಾರೆ ಅಂತ ತಾನು ಒಪ್ಪಲಿಲ್ಲ, ವೇದವ್ಯಾಸ ಹೇಳಿದ ತಕ್ಷಣ ಒಪ್ಪಿಕೊಂಡ್ಬಿಟ್ಟು. ಎಷ್ಟು ಧರ್ಮಸೂಕ್ಷ್ಮ ಇರತಕ್ಕಂಥ ಕಥೆ ಇದು. ಗೊತ್ತು, ಅಣ್ಣನಿಂದ ಮುಂಚೆ ತಮ್ಮ ಮದುವೆ ಆಗಬಾರದು, ವೇದವ್ಯಾಸರ ಮಾತನ್ನು ಕೇಳದೇ ಇರಬಾರದು, ತಮಗೆ ಗೊತ್ತಿದ್ರು ಕೂಡ ಇನ್ನೊಬ್ರು ಹೇಳೋವರಿಗೂ ಕೂಡ ಅದನ್ನ ಜನ ನಂಬುತ್ತಾರೆ ಅಂತ ನಂಬಲಕ್ಕೆ ಬರೋದಿಲ್ಲ, ಆದ್ರಿಂದ ರುಜುವಾತು ಮಾಡಿ ನಂಬಬೇಕು ಹೊರತು ಇಲ್ಲದ ಹೋದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಭಾಗವತ ಪುರಾಣದಲ್ಲಿ ಕಥೆ ಬರುತ್ತೆ, ಏಕಾದಶಿ ಉಪವಾಸ ಮಾಡಿದ್ದಾನೆ ಅಂಬರೀಷ ರಾಜ, ರಾಜ್ಯ ಪಾಲನೆ ಮಾಡಬೇಕಾಗಿದೆ, ದುರ್ವಾಸರು ಬಂದಿದ್ದಾರೆ, ಇನ್ನೂ ಅಲ್ಲಿ ಬಂದಿಲ್ಲ, ಏನ್ ಮಾಡಬೇಕು, ಪಾಲನೆ ಹೊತ್ತಾಗ್ತಾ ಇದೆ, ಏನ್ ಮಾಡಬೇಕು, ಅದನ್ನ ಗೊತ್ತಿಲ್ವಾ, ಗೊತ್ತಿದೆ ಆತನಿಗೆ, ಅಥವಾ ಏನ್ ಮಾಡಬೇಕು ಅಂತ ಗೊತ್ತಿದೆ ಆತನಿಗೆ, ಆದ್ರೆ ಏನ್ ಮಾಡಿದನಂತೆ, ಅಲ್ಲಿ ಋಷಿಮುನಿಗಳನ್ನು ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಸ್ವಲ್ಪ ನೀರು ಕುಡಿದು ಬಿಟ್ರೆ ಪಾಲನೆ ಮಾಡಿದ ಪುಣ್ಯನೂ ಬರುತ್ತೆ, ಉಪವಾಸ ಕಾದ ಪುಣ್ಯನೂ ಬರುತ್ತೆ ಅಂತ ಹೇಳಿದ್ದು ತಗೊಂಡ. ಅಂಬರೀಷನಿಗೆ ಗೊತ್ತಿತ್ತು, ಅದು ಗೊತ್ತಿದ್ರು ಯಾಕೆ ಹಾಗೆ ಮಾಡದ? ಅಲ್ಲಿರ್ತಕ್ಕಂಥ ಕಾಂಪಿಟೆಂಟ್ ಅಥಾರಿಟಿ ಬಾಯಲ್ಲಿ ಬರಬೇಕೆ ಹೊರತು ಉಳಿದವರು ತೀರ್ಮಾನ ಮಾಡಬಾರದು, ಇದು ನಿಯಮ ಇದವರು. ಅದಕ್ಕೋಸ್ಕರ ಭೀಮಸೇನ ಹಾಗೆ ಮಾಡಿದ್ದರಿಂದ ಆ ಧರ್ಮಾಚರಣೆ ಮಾಡಿದ್ದೊಬ್ಬ ಎಷ್ಟು ಮುಖ್ಯನೋ ಹೇಗೆ ಮಾಡಬೇಕು ಹಾಗೆ ಮಾಡಿದ್ದು ಇನ್ನೊಂದು ಮುಖ್ಯವಾದ ವಿಚಾರ. ಆ ಹಿನ್ನೆಲೆಯಲ್ಲೇ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎ ದುರ್ಗೋದರಹ ಅಂತಾಯ್ತು. ಆಗ ವೇದವ್ಯಾಸರ ಅಷ್ಟು ಹೇಳಿಬಿಟ್ಟು ಮದುವೆ ಮಾಡಿಸಿ, ಈಗ ಮದುವೆ ಯಾತಕ್ಕಾಗಬೇಕಾಗಿದೆ, ಈಗ ಶಾಪ ವಿಮೋಚನೆಗೆ ತಾನೆ ಅಂದಮೇಲೆ ಯಾವ ರೀತಿ ಮದುವೆ ಆಗಬೇಕು ಅಂತ ಪ್ರಶ್ನೆ. ಮದುವೆ ಹೇಗಾಗಬೇಕು, ಸಂಸಾರ ಎಷ್ಟು ದಿವಸ ಮಾಡಬೇಕು, ಡಿಸೈಡ್ ಯಾರು ಮಾಡಬೇಕೀಗ? ಮದುವೆ ಆಗಲಿಕ್ಕೆ ಕೇಳಿದ ವೇದವ್ಯಾಸ ಡಿಸೈಡ್ ಮಾಡಬೇಕು. ಅವ್ರು ಏನಂತ ಡಿಸೈಡ್ ಮಾಡ್ತಾರೆ, ಏನೇನಾಗುತ್ತೆ ಅನ್ನೋದು. ಮತ್ತು ಹಿಡಿಂಬ ಕಲ್ಯಾಣ ಆಯ್ತು, ಇವತ್ತಿನ ದಿವಸ ಹಿಡಿಂಬೆಯ ಮದುವೆ ಆಯಿತು. ಮುಂದಿನ ವಿಚಾರ ಏನೆಂಬುದನ್ನು ನಾಳೆ ನೋಡ್ತಾ, ಅದು ನಾಳೆ ದಿವಸ ಅಂತಲೂ ಬಕಾಸುರನ ಪ್ರಸಂಗ. ಅದು ಅತ್ಯದ್ಭುತವಾದ ಕಾವ್ಯ, ಅತಿ ಶ್ರೇಷ್ಠವಾದಂಥ ತತ್ವದ ರಾಶಿ ಅದು. ಒಂದು ಭೀಮಾದಿ ಪಾಂಡವರ ಹಿರಿಮೆಗಳನ್ನು ಅಷ್ಟು ಚೆನ್ನಾಗಿ ಸಾರತಕ್ಕಂಥ ಭಾಗ, ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಕಾಲೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಪಾಂಡವರು ಅರಗಿನ ಮನೆಯಿಂದ ಅತ್ಯಂತ ಸುರಕ್ಷಿತರಾಗಿ ಮುಂದಕ್ಕೆ ತೆರಳಿದ್ದಾರೆ ಎಂಬುದನ್ನು ನೋಡಿದ್ದೇವೆ. ದುರ್ಯೋಧನ ಪಾಂಡವರನ್ನು ಸುಳಿಸಿ ನಾಶ ಮಾಡತಕ್ಕಂತಹ ಒಂದು ಅತ್ಯಂತ ಕೆಟ್ಟ ವ್ಯವಸ್ಥೆಯನ್ನು ಮಾಡಿದ. ಆದರೆ ಅದರ ಪರಿಣಾಮ ಪಾಂಡವರಿಗೆ ಏನೂ ಆಗಲಿಲ್ಲ. ಅದರ ಬದಲು ಅವನು ನೇಮಿಸಿದ್ದಂತಹ ಅವನ ಮಂತ್ರಿ ಪುರೋಚನ ಸುಟ್ಟು ಬೂದಿಯಾಗಿ ಹೋದ. ಈ ಮಧ್ಯೆ ಅಲ್ಲಿ ನಡೆದ ವಿಚಾರವನ್ನೆಲ್ಲ ನೋಡಿದಾಗ ಮರು ದಿವಸ ಬೆಳಗ್ಗೆ ಜನ ನೋಡ್ತಾ ಇದ್ದಾರೆ, ಭಾರಿ ಮಧ್ಯಾಹ್ನ ಮಧ್ಯರಾತ್ರಿ ಬೆಂಕಿನೇ ಅವರಿಗೆ ಭಾರಿಯಷ್ಟೇ ಅಪಾಯ ಆಶ್ಚರ್ಯ ಉಂಟು ಮಾಡಿತ್ತು. ಬೆಳಗ್ಗೆ ಎದ್ದು ನೋಡಿದರೆ ಬರೀ ಬೂದಿಯ ರಾಶಿ, ಹುಡುಕಿದಾಗ ಸರಿಯಾಗಿ 7 ಅಸ್ಥಿಪಂಜರಗಳು ಸಿಕ್ಕು, ಸುಟ್ಟು ಬೂದಿಯಾಗಿತ್ತು. ಅವರೇನು ಅನ್ಕೊಂಡ್ರಂತೆ, ಪಾಪ ಮಧ್ಯರಾತ್ರಿ ಏನು ನಡೆದಿದೆ ಗೊತ್ತಿಲ್ಲ ಅವರಿಗೆ. ಏನು ತಿಳ್ಕೊಂಡು ಸರಿಯಾಗಿ 7 ಜನ, 6 ಜನ, 5 ಜನ ಪಾಂಡವರು, ಒಬ್ಬಳು ಕುಂತಿ ಮತ್ತು ಇನ್ನೊಬ್ಬರು ಪುರೋಚನ. ಅಂತೂ ಪಾಂಡವರು ಸುಟ್ಟೋದ್ರು ಅಂತಕ್ಕಂಥ ಭ್ರಮೆಗೊಳಗಾಗ್ತಾ ಇದ್ದಾರೆ. ಪಾಂಡವರೆಲ್ಲ ಸುಟ್ಟು ಬೂದಿಯಾದರು. ಸರಿಯಾಗಿ ಒಬ್ಬ ಸ್ತ್ರೀಯ ಶವ, ಉಳಿದ 6 ಪುರುಷರ ಶವ. ಸರಿಯಾಗಿ ಎಷ್ಟೋ ಸರ್ತಿ ಈ ರೀತಿ ಆಗೋದನ್ನು ಮಹಾಭಾರತ ಎಷ್ಟು ಚೆನ್ನಾಗಿ ಹೇಳಿದೆ. ಆಕ್ಸಿಡೆಂಟ್ನಲ್ಲಿ ಯಾವುದೋ ಶವಗಳು ಸಿಕ್ಕಿಬಿಡುತ್ತೆ, ಅವ್ರು ಸಮವರು ಎಲ್ಲೋ ಹೋಗಿರ್ತಾರೆ ಅನ್ನೋ ಯಾವುದೋ ಒಂದು ರೀತಿ ಟ್ಯಾಲಿ ಆಗುತ್ತೆ, ಸಂಸ್ಕಾರ ಮಾಡಿ ಹಾಕ್ಬಿಟ್ಟಿರ್ತಾರೆ. ಯಾವುದೋ ಸಿಕ್ಕಿಬಿಟ್ಟ ಪದ್ಧತಿ ಆಗುತ್ತೆ. ನೋಡಿದಾಗ ಬಂದುಬಿಟ್ಟಾಗ ಮೊದಲು ದೆವ್ವ ಅಂತ ತಿಳ್ಕೊಳ್ಳೋದೊಂದು, ಇಲ್ಲದವರೆ ನಂಬೋದೆಲ್ಲ ಇನ್ನೊಂದು. ಇಂಥ ಒಂದು ಅನಾಹುತವಾಗೋದುಂಟು. ಅಂದರೆ ಮಹಾಭಾರತ ಎಲ್ಲ ವೈವಿಧ್ಯವನ್ನು ತೋರಿಸ್ತಕ್ಕಂಥ ಒಂದು ಅಪೂರ್ವವಾದ ಕೃತಿಯ. ಜೀವನದಲ್ಲಿ ಎಷ್ಟೆಷ್ಟು ಆಗಬಹುದು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ. ಜನಗಳೆಲ್ಲ ತುಂಬ ದುಃಖಪಟ್ಟರಂತೆ. ಹಾ ಪಾಂಡವಾನ್ ಅಧಃ ದೇಶ ಪಾಪಃ, ಪಾಂಡವರನ್ನು ಈ ಪಾಪಿಷ್ಠ ಕೊಲ್ಲಿಸಿಬಿಟ್ಟ, ನಾಶ ಮಾಡಿಬಿಟ್ಟ, ದುರ್ಯೋಧನ ಪರಮ ಪಾಪಿಷ್ಠ ಅಂತ ಬೈಕೊಂಡು ಈ ಪುರೋಚನನ್ನು ಬೈಕೊಂಡು, ಪುರೋಚನ ಪರಮ ಪಾಪಿ, ದುರ್ಯೋಧನನ ಮಾತು ಕೇಳಿ ಪಾಂಡವರನ್ನು ಸುಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟ, ತಾನೂ ಸುಟ್ಟು ಹೋಗಿಬಿಟ್ಟ. ಅದಕ್ಕೆ ಅಂದ್ಕೊಂಡ್ರಂತೆ, ಕೋನಾಮ ಸತ್ಸು ವಿಷಮ ಪ್ರಭವೇತ್ ಸುಖಾಯ. ತಾತ್ಪರ್ಯ ನಡೆಯದ ಒಳ್ಳೆ ಸುಭಾಷಿತ. ಕೋನಾಮ ಸತ್ಸು ವಿಷಮ ಪ್ರಭವೇತ್ ಸುಖಾಯ. ಸಜ್ಜನರಿಗೆ ದ್ರೋಹ ಮಾಡಿದ ಯಾವನು ತಾನೇ ಸುಖವಾಗಿರ್ತಾನೆ? ಒಳ್ಳೆಯ ಸುಭಾಷಿತ. ಸಜ್ಜನರ ದ್ರೋಹ ಎಂದೂ ಕಲ್ಯಾಣಕ್ಕೆ ಕಾರಣವಾಗೋದಿಲ್ಲ. ಕೋನಾಮ ಸತ್ಸು ವಿಷಮ ಪ್ರಭವೇತ್ ಸುಖಾಯ. ಆದರೆ ಸಜ್ಜನರಲ್ಲಿ ನಾವು ಆಧಾರವನ್ನ ಗೌರವವನ್ನು ತೋರಿಸಿ ಸುಖ ಶಾಂತಿಗಳನ್ನು ಕಾಣಬೇಕೇ ಹೊರತು ಸಜ್ಜನರನ್ನು ವಿರೋಧಿಸಿ ಸುಖ ಶಾಂತಿ ಕಾಣಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣಕ್ಕೆ ಪುರೋಚನ ಸುಟ್ಟು ಬೂದಿಯಾದ. ಇದು ಪುರೋಚನನ ದುರಂತ. ಈ ಕಡೆ ದುರ್ಯೋಧನನಿಗೆ ತನ್ನ ಮಂತ್ರಿ ಸತ್ತ ದುಃಖ ಇಲ್ಲ. ಅವನಿಗೇನು ಅಡಗಿನ ಮನೆಯ ಸುಟ್ಟು ಬೂದಿಯಾಯಿತು ಅಂದ ತಕ್ಷಣ ಖುಷಿಯೋ ಖುಷಿ, ಪಾಂಡವರು ಸುಟ್ಟು ಹೋಗಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೇ ಕೆಲಸ. ಎಲ್ಲ ಭೀಷ್ಮದ್ರೋಣಿಗಳ ವಿಷಯ ತಿಳಿಯಿತು.